ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಜಾನ್ ವಿಕ್ಲೀಫ್, ಭಾಗ 5. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ನಾವು ಜಾನ್ ವಿಕ್ಲಿಫ್ ಯಾವ ರೀತಿಯಲ್ಲಿ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಕತ್ತಲೆಯಲ್ಲಿದ್ದಂತಹ ಜನಗಳಿಗೆ ಬೆಳಕನ್ನು ನೀಡಿದನು ಅನ್ನುವಂತಹ ಸತ್ಯವನ್ನು ನಾವು ಕೇಳಿಕೊಂಡು ಬರುವಂತವರಾಗಿದ್ದೇವೆ. ಇವತ್ತಿನ ದಿನದಲ್ಲೂ ಸಹ ಅದರ ಮುಂದುವರಿದ ಭಾಗವಾಗಿ ಜಾನ್ ವಿಕ್ಲಿಫ್ ಮರಣ ಹೊಂದಿದ ನಂತರ ಅವನ ಅನುಯಾಯಿಗಳಾದಂತಹ ಲೋ ಲಾರ್ಡ್ಸ್ ಅನ್ನುವಂತಹ ಜನಗಳು ಯಾವ ರೀತಿಯಲ್ಲಿ ಈ ಒಂದು ಧಾರ್ಮಿಕ ಸುಧಾರಣೆಯನ್ನು ಮುಂದುವರಿಸಿದರು ಅನ್ನುವಂತಹ ಸಂದೇಶವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನೋಡುವುದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಮಹೋನ್ನತ ದೇವರಾಗಿದ್ದೀಯ ಅಪ್ಪ. ಈ ಸಮಯದಲ್ಲೂ ಸ್ವಾಮಿ ಮಹಾಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಧಾರ್ಮಿಕ ಸುಧಾರಕನಾದಂತಹ ಜಾನ್ ವಿಕ್ಲಿಫ್ ಯಾವ ರೀತಿಯಲ್ಲಿ ಇಂಗ್ಲೆಂಡ್ ಮತ್ತು ಇತರ ಪ್ರದೇಶಗಳಿಗೆ ಸತ್ಯವೇದವನ್ನು ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿ ಯಾವ ರೀತಿಯಲ್ಲಿ ಒಂದು ಧಾರ್ಮಿಕ ಸುಧಾರಣೆಯನ್ನು ಕತ್ತಲಯುಗದಲ್ಲಿ ತೆಗೆದುಕೊಂಡು ಬರುವುದರ ಮೂಲಕವಾಗಿ ಒಂದು ತಳಪಾಯವನ್ನು ಹಾಕಿದನು ಅನ್ನುವಂತಹ ಸತ್ಯವನ್ನು ನಾವು ನೋಡಲು ಹೋಗ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಅಪ್ಪ, ನೀನು ಕೇಳುಗರ ಹೃದಯದಲ್ಲಿ ಮಾತನಾಡು. ಅವರ ಜೀವಿತದಲ್ಲಿ ಜಾನ್ ವಿಕ್ಲಿಫನ ಒಂದು ಜೀವಿತ, ಅವರ ಜೀವಿತವನ್ನು ಬದಲಾಯಿಸುವುದರ ಮೂಲಕವಾಗಿ ಅವರು ಸಹ ಕೊನೆಯ ಕಾಲದಲ್ಲಿ ಸತ್ಯಕ್ಕೋಸ್ಕರ ನಿಲ್ಲುವಂತಹ ಮನಸ್ಸನ್ನು ಈ ಸಂದೇಶದ ಮೂಲಕವಾಗಿ ನೀನು ಅನುಗ್ರಹಿಸಿಕೊಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸಂದೇಶ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸುವಂತಹ ಸತ್ಯ ಆಗುವಾಗಿಯೂ ಹಾಗೂ ಇದು ಅವರಿಗೆ ಆಶೀರ್ವಾದದಾಯಕವಾಗಿರುವ ಹಾಗೆ ನೀನೇ ಪ್ರೇರೇಪಿಸು, ಆಶೀರ್ವಹಿಸು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಜಾನ್ ವಿಕ್ಲಿಫ್ ಯಾವ ರೀತಿಯಲ್ಲಿ ಒಂದು ಧಾರ್ಮಿಕ ಸುಧಾರಣೆಯನ್ನು ಇಂಗ್ಲೆಂಡ್ ಮತ್ತು ಇತರ ಪ್ರದೇಶಗಳಲ್ಲಿ ಏರ್ಪಡಿಸಿದನು, ವಿಶೇಷವಾಗಿ ಆಗಿನ ಕಾಲದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿದ್ದಂತಹ ಆ ಒಂದು ಸತ್ಯವೇದವನ್ನು ಯಾವ ರೀತಿಯಲ್ಲಿ ಈತನು ಆಂಗ್ಲ ಭಾಷೆಗೆ ಅಂದರೆ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡುವುದರ ಮೂಲಕವಾಗಿ ಕ್ರಿಸ್ತನೇ ಎಲ್ಲದಕ್ಕೂ ಮೂಲ, ಆತನಿಂದ ಮಾತ್ರ ರಕ್ಷಣೆ, ಆತನು ಮಾತ್ರ ನಮ್ಮ ಮಧ್ಯವರ್ತಿ ಅನ್ನುವಂತಹ ಸತ್ಯವನ್ನು ಇಂಗ್ಲೆಂಡ್ ಮತ್ತು ಇತರ ಪ್ರದೇಶಗಳಿಗೆ ಹಂಚುವುದರ ಮೂಲಕವಾಗಿ ಧಾರ್ಮಿಕ ಸುಧಾರಣೆಗೆ ಹೇಗೆ ತಳಪಾಯವನ್ನು ಹಾಕಿದನು ಅನ್ನುವಂಥದ್ದನ್ನು ನಾವು ನೋಡುವಾಗ ಈ ಜಾನ್ ವಿಕ್ಲಿಫ್ ಪೋಪ್ ಮಾರ್ಗದ ಜೊತೆಯಲ್ಲಿ ಅನೇಕ ರೀತಿಯಲ್ಲಿ ಹೋರಾಟವನ್ನು ನಡೆಸಿದನು. ನಂತರ ಅವನು ದೇವರ ಕೃಪೆಯನ್ನು ಹೊಂದಿ ದೇವರ ಅದ್ಭುತವಾದಂತಹ ಹಸ್ತದ ಮೂಲಕವಾಗಿ ಧಾರ್ಮಿಕ ಸುಧಾರಣೆಯನ್ನು ನಡೆಯಲು ದೇವರು ಅವನಿಗೆ ಅನೇಕ ಅವಕಾಶಗಳನ್ನು ನೀಡಿದನು. ಅದೇ ರೀತಿಯಲ್ಲಿ ಸತ್ಯವೇದವನ್ನು ತರ್ಜುಮೆ ಮಾಡಲು ದೇವರು ಪ್ರತಿ ಒಂದು ಹಂತದಲ್ಲೂ ಸಹ ಅನೇಕ ಅವಕಾಶಗಳನ್ನು ಒದಗಿಸಿಕೊಟ್ಟು ಸತ್ಯವೇದ ಕೊನೆಯಲ್ಲಿ ಎಲ್ಲರ ಕೈಗೂ ಸಿಕ್ಕುವ ಹಾಗೆ ಮಾಡಿತು. ನಂತರ ಪೋಪ್ ಮಾರ್ಗ ಈ ನಿಮಿತ್ತವಾಗಿ ಅನೇಕ ರೀತಿಯ ಕೋಪಕ್ಕೆ ಒಳಗಾಗಿತು. ಹೇಗಾದರೂ ಮಾಡಿ ಜಾನ್ ವಿಕ್ಲಿಫನನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸಿತು. ಒಂದು ಕಡೆ ಜಾನ್ ವಿಕ್ಲಿಫ್ ಅನಾರೋಗ್ಯಕ್ಕೆ ಒಳಗಾದನು, ಪಾರ್ಶ್ವವಾಯು ರೋಗಕ್ಕೆ ತುತ್ತಾದ ನಂತರ ಆತನು ತನ್ನ ಛಲವನ್ನು ಬಿಡದೆ ಆಂಗ್ಲ ಭಾಷೆಗೆ ಸತ್ಯವೇದವನ್ನು ತರ್ಜುಮೆ ಮಾಡಿದನು. ಅನಂತರ ಆತನು ಪೋಪ್ ಮಾರ್ಗಕ್ಕೆ ಯಾವುದೇ ರೀತಿಯಲ್ಲಿ ವಿಧೇಯನಾಗದೆ ಶರಣಾಗದೆ ತಾನು ಸತ್ಯದ ಬೆಳಕನ್ನು ನೀಡಿದನು. ನಂತರ ತಾನು ಬೆಳೆದಂತಹ ಸ್ವಂತ ಊರಿನಲ್ಲಿ ಒಂದು ದಿನ ಸಭೆಯಲ್ಲಿ ಕರ್ತನ ರಾತ್ರಿ ಭೋಜನವನ್ನು ಹಂಚುತ್ತಿರುವಾಗ ಆತನು ಪಾರ್ಶ್ವವಾಯು ರೋಗದಿಂದ ಕೆಳಗೆ ಬಿದ್ದು ಸ್ವಲ್ಪ ಸಮಯದ ನಂತರ ಪ್ರಾಣ ಬಿಟ್ಟನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈತನು ನೀಡಿದಂತಹ ಬೆಳಕನ್ನು ದೇವರು ಹಾಕಿದಂತಹ ಯೋಜನೆಯನ್ನು ಕೊನೆಯವರೆಗೂ ಸಹ ಸಾಯುವರೆಗೂ ನಂಬಿಗಸ್ತನಾಗಿರು, ನಾನು ನಿನಗೆ ಬಾಳದ ಜಯಮಾಲೆಯನ್ನು ಕೊಡತಕ್ಕಂಥವನಾಗಿದ್ದೇನೆ ಅನ್ನುವಂತಹ ವಾಗ್ದಾನವನ್ನು ಕೈಯಲ್ಲಿ ಹಿಡಿದುಕೊಂಡು ನಂತರ ಒಳ್ಳೆಯ ಹೋರಾಟವನ್ನು ಹೋರಾಡಿ ಆತನು ಮರಣ ಹೊಂದಿದನು. ನಂತರ ದೇವರು ತನ್ನ ಕೆಲಸವನ್ನು ವಿಕ್ಲೀಪನಿಗೆ ನೇಮಿಸಿದ ಹಾಗೆ ಅವನ ಬಾಯಿಗೆ ತನ್ನ ಸತ್ಯದ ಮಾತುಗಳನ್ನು ಇಟ್ಟನು ಮತ್ತು ಆ ಸತ್ಯವು ಜನರಿಗೆ ಬರುವ ಹಾಗೆ ಅವನು ಜೀವವನ್ನು ನೀಡಿದನು. ಕೆಲಸವು ಮುಂದುವರಿಯಿತು. ಸುವಾರ್ತೆಯ ಮಹಾ ಕೆಲಸದ ಒಂದು ಅಸ್ಥಿವಾರ ಹಾಕುವವರೆಗೂ ಜಾನ್ ವಿಕ್ಲಿಫ್ ತನ್ನ ಕೆಲಸವನ್ನು ಮುಂದುವರಿಸಿದನು. ವಿಕ್ಲಿಫನು ಕಾರ್ಗತ್ತಲೆಯ ಯುಗದ ಅಗೋಚರದಿಂದ ಬಂದನು. ಆತನಿಗೆ ಮೊದಲು ಅವನ ಪದ್ಧತಿಯನ್ನು ಸರಿಪಡಿಸಲು ಯಾರೂ ಹೋಗಲಿಲ್ಲ. ಸ್ನಾನಿಕನಾದ ಯೋಹಾನನಂತೆ ವಿಶೇಷ ಕಾರ್ಯ ಮಾಡಲಿಕ್ಕಾಗಿ ಹೊಸ ಕಾರ್ಯವನ್ನು ತಿಳಿಸಲು ಎಬ್ಬಿಸಲ್ಪಟ್ಟನು. ಅವನು ತಿಳಿಸಿದ ಸತ್ಯದ ಪದ್ಧತಿಯನ್ನು ಸುಧಾರಕರು ಸತ್ಯದ ಐಕ್ಯತೆ ಮತ್ತು ಪರಿಪೂರ್ಣತೆಯನ್ನು 100 ವರ್ಷದ ಹೊರಗೆ ತಿಳಿಯಲಿಲ್ಲ. ಅದರ ಅಸ್ಥಿವಾರವು ಆಳವಾಗಿ ಅಗಲವಾಗಿ ಹಾಕಲ್ಪಟ್ಟದ್ದರಿಂದ, ಅದರ ಕ್ರಮವು ದೃಢವಾಗಿ ಸತ್ಯವಾಗುವುದರಿಂದ ಅವನ ನಂತರ ಬಂದವರು ತಿರುಗಿ ಅದನ್ನು ಕಟ್ಟಬೇಕಾದಂತಹ ಅಗತ್ಯವೇ ಇರಲಿಲ್ಲ. ಯಾವ ರೀತಿಯಲ್ಲಿ ಜಾನ್ ವಿಕ್ಲಿಪ್ ಅಸ್ಥಿವಾರವನ್ನು ಹಾಕಿದನು ಧಾರ್ಮಿಕ ಸುಧಾರಣೆಗೆ ಎನ್ನುವುದನ್ನು ನಾವು ನೋಡುವಂತವರಾಗಿದ್ದೇವೆ. ವಿಕ್ಲಿಪನು ಆರಂಭಿಸಿದಂತಹ ಈ ದೊಡ್ಡ ಮುನ್ನಡೆಯು ಅನೇಕ ಕಾಲ ರೋಮಿನ ಜಯಪ್ರದವಾದ ಸಂಘಕ್ಕೆ ಕಟ್ಟಲ್ಪಟ್ಟಿದ್ದ ರಾಜರುಗಳು ಮನಸಾಕ್ಷಿಯಿಂದ ಬುದ್ಧಿವಂತರು ಬಿಡುಗಡೆ ಹೊಂದಲು ಮಾರ್ಗ ಮಾಡಿತು. ಸತ್ಯವೇದದಲ್ಲಿ ಕಾಣಿಸಿಕೊಂಡಿತು. ಇಲ್ಲಿ ಆಶೀರ್ವಾದದ ಬುಗ್ಗೆ ಇದ್ದು ಜೀವನದಿಯಂತೆ 14ನೇ ಶತಮಾನದಿಂದ ಎಲ್ಲಾ ಶತಮಾನಗಳಲ್ಲಿಯೂ ಹರಡಿತು. ಪವಿತ್ರ ಗ್ರಂಥವು ಅಂದರೆ ಸತ್ಯವೇದವು ದೇವರ ಚಿತ್ತದ ದೈವ ಪ್ರೇರಿತವಾದ ಪ್ರಕಟಣೆ ಎಂದು ನಂಬಿಕೆ ಮತ್ತು ಅಭ್ಯಾಸಕ್ಕೆ ಸಾಕಷ್ಟು ಆಧಾರವಿದೆ ಎಂದು ವಿಕ್ಲೀಪನು ಸ್ವಲ್ಪವೂ ಸಂದೇಹ ಪಡೆದೆ ಆ ಸತ್ಯವೇದವನ್ನು ಅಂಗೀಕರಿಸಿದನು. ರೋಮನ್ ಕಥೋಲಿಕ ಸಭೆ ದೇವರದ್ದೆಂದು ಈ ಅಧಿಕಾರವು ತಪ್ಪು ಮಾಡುವುದಿಲ್ಲ ಎಂದು 1000 ವರ್ಷಗಳ ಕಾಲ ಸ್ಥಾಪಿಸಿದಂತಹ ಅದರ ಬೋಧನೆಯನ್ನು ಮತ್ತು ಪದ್ಧತಿಗಳನ್ನು ಪ್ರಶ್ನಿಸದೆ ಭಯಭಕ್ತಿಯಿಂದ ಅಂಗೀಕರಿಸಬೇಕೆಂದು ಆ ಸಭೆಯ ಕಾಲೇಜಿನಲ್ಲಿಯೇ ವಿಕ್ಲೀಪನು ಕಲಿತನು. ಆದರೆ ಇವೆಲ್ಲವುಗಳಿಂದ ಬೇರ್ಪಟ್ಟು ದೇವರ ಪರಿಶುದ್ಧ ವಾಕ್ಯಕ್ಕೆ ಆತನು ಕಿವಿಗೊಟ್ಟನು. ಇದೇ ಅಧಿಕಾರವೆಂದು ಜನರು ತಿಳಿಯುವಂತೆ ಒತ್ತಾಯ ಮಾಡಿದನು. ಪೋಪ್ನ ಮೂಲಕ ಸಭೆಯು ಮಾತನಾಡುವ ಬದಲು ದೇವರ ವಾಕ್ಯದ ಮೂಲಕ ದೇವರು ಮಾತನಾಡುವ ಒಂದೇ ಸತ್ಯವಾದ ಅಧಿಕಾರವೆಂದು ಅನೇಕ ಜನರಿಗೆ ಆತನು ತಿಳಿಸಿದನು. ಸತ್ಯವೇದವು ಮಾತ್ರ ದೇವರ ಚಿತ್ತದ ಪ್ರಕಟಣೆ ಎಂದು ತಿಳಿದು ಮಾತ್ರವಲ್ಲದೆ ಪವಿತ್ರಾತ್ಮನು ಮಾತ್ರ ಇದರ ಅರ್ಥವನ್ನು ಬಿಚ್ಚಿ ಹೇಳುವವನೆಂದು ಪ್ರತಿಯೊಬ್ಬನು ಅದರ ಬೋಧನೆಯನ್ನು ಕಲಿಯುವುದರಿಂದ ತನ್ನ ಕರ್ತವ್ಯವನ್ನು ಕಲಿಯುವನೆಂದು ಅನೇಕರಿಗೆ ಅವನು ತಿಳಿಸಿದನು. ಈ ವಿಧವಾಗಿ ಅವನು ಜನರ ಮನಸ್ಸನ್ನು ಪೋಪ್ನ ಮತ್ತು ರೋಮನ್ ಕಥೋಲಿಕ ಸಭೆಯಿಂದ ದೇವರ ವಾಕ್ಯದ ಕಡೆಗೆ ಜನರನ್ನು ತಿರುಗಿಸಿದನು. ವಿಕ್ಲೀಪನು ಸುಧಾರಕರಿಗೆಲ್ಲ ದೊಡ್ಡವನಾದನು. ಜ್ಞಾನದಲ್ಲಿ ಸ್ಪಷ್ಟತೆಯ ಯೋಚನೆ ಸತ್ಯವನ್ನು ದೃಢವಾಗಿ ಹಿಡಿದುಕೊಂಡಿದ್ದನು. ಒಂದೇ ಸಾರಿ ಎಂದು ಹೋರಾಡಿದ್ದು ಅವನ ಹಿಂದೆ ಬಂದ ಕೆಲವರಿಗೆ ಸಮವಾಗಿರುತ್ತೇನೆ. ಈ ಮೊದಲು ಸುವಾರ್ತಿಕನ ಜೀವಿತವು ಪರಿಶುದ್ಧವಾಗಿತ್ತು. ಕಲಿಯುವುದರಲ್ಲಿ ಕೆಲಸ ಮಾಡುವುದರಲ್ಲಿ ಶ್ರಮಶೀಲನಾಗಿದ್ದು ಕೆಟ್ಟು ಹೋದ ದೃಢತೆ ಕ್ರಿಸ್ತನಂತೆ ಪ್ರೀತಿ ಮತ್ತು ಸೇವೆಯಲ್ಲಿ ಪ್ರಾಮಾಣಿಕತೆಯು ಈ ಮೊದಲ ಸುಧಾರಕನ ಗುಣಾತಿಶಯಗಳಾಗಿದ್ದವು. ಇದರಿಂದಾಗಿ ಬಿಡುಗಡೆ ಹೊಂದಿದಂತಹ ಇವನು ಅಜ್ಞಾನದ ಕತ್ತಲಿನಿಂದ ನಡವಳಿಕೆಯು ಕೆಟ್ಟು ಹೋಗಿರುವುದನ್ನು ಸಹಿಸಲಾರದೆ ಹೋದನು. ಸತ್ಯವೇದ ಮಾರ್ಪಡಿಸುವ ಶಕ್ತಿಯು ವಿದ್ಯಾವಂತರಿಗೆ ವಿಕ್ಲೀಪನ ನಡತೆ ಒಂದು ಸಾಕ್ಷಿಯಾಗಿತ್ತು. ಅವನು ಆ ರೀತಿಯಾಗಲು ಕಾರಣ ಸತ್ಯವೇದವೇ ಆಗಿದೆ. ಯಾಕೆಂದರೆ ಪ್ರಕಟವಾದ ಈ ಮಹಾಸತ್ಯಗಳನ್ನು ಬಲವಾಗಿ ಹಿಡಿಯುವ ಕಾರ್ಯದಿಂದ ಅವನು ಕಲಿಯುವವರೆಗೆ ಹುರುಪನ್ನ ಮತ್ತು ಚೈತನ್ಯವನ್ನು ನೀಡುತ್ತದೆ, ಬುದ್ಧಿಯನ್ನು ವಿಕಾಸಿಸುತ್ತದೆ, ಗ್ರಹಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ, ತೀರ್ಪನ್ನು ಮಾಡಲು ಸಹಾಯವನ್ನು ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ಸತ್ಯವೇದದ ಪಠಣ ಮಾಡುವುದರಿಂದ ಪ್ರತಿ ಆಲೋಚನೆ ಭಾವನೆ ಮತ್ತು ಆಕಾಂಕ್ಷೆಯು ಉತ್ತಮಗೊಳ್ಳುವುದು ಬೇರೆ ಯಾವ ಪಠಣದಿಂದಲೂ ಈ ಕಾರ್ಯಗಳು ಬರಲಾರವು. ಇದು ದೃಢ ಉದ್ದೇಶವನ್ನು ತಾಳ್ಮೆ ಧೈರ್ಯ ಮತ್ತು ಸೈರಣೆಯನ್ನು ನೀಡುತ್ತದೆ ಎಂಬುದಾಗಿ ಆತನು ತಿಳಿದುಕೊಂಡಿದ್ದನು. ಸ್ವಭಾವವನ್ನು ಶುದ್ಧೀಕರಿಸುತ್ತದೆ, ಆಂತರ್ಯವನ್ನು ಪವಿತ್ರಗೊಳಿಸುತ್ತದೆ. ಆಸಕ್ತಿಯಿಂದ ಸತ್ಯವೇದವನ್ನು ಭಯಭಕ್ತಿಯಿಂದ ಪಠಣ ಮಾಡುವುದರಿಂದ ವಿದ್ಯಾರ್ಥಿಯ ಮನಸ್ಸು ಅನಂತ ದೇವರ ಮನಸ್ಸಿಗೆ ನೇರವಾದ ಸಂಬಂಧವನ್ನು ಪಡೆಯುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಆತನು ತಿಳಿಯಪಡಿಸಿದನು. ಮಾನವರ ತತ್ವಜ್ಞಾನದಲ್ಲಿ ತರಬೇತು ಹೊಂದಿದವರಿಗಿಂತಲೂ ಲೋಕಕ್ಕೆ ಮತ್ತು ವಿದ್ಯಾವಂತರಿಗೆ ಒಳ್ಳೆಯ ಜ್ಞಾನವನ್ನು ಉನ್ನತ ತತ್ವಗಳನ್ನು ನೀಡುತ್ತದೆ ಎನ್ನುವಂತಹ ಸಂದೇಶವನ್ನು ಜಾನ್ ವಿಕ್ಲಿಫ್ ಆಗಿನ ಕಾಲದ ಜನರಿಗೆ ಸಾರಿದನು. ಆದ್ದರಿಂದಲೇ ಕೀರ್ತನೆ ಪುಸ್ತಕ 119:130 ಕೀರ್ತನೆಯನ್ನು ಓದಬೇಕಾದರೆ ಅಲ್ಲಿ ದಾವೀದನು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಏನು ಹೇಳುವಂತೆವನಾಗಿದ್ದಾನೆ ದಾವಿದನು? ನಿನ್ನ ವಾಕ್ಯವನ್ನು ಆಳವಾಗಿ ಅಧ್ಯಯನ ಮಾಡಿ ವಿವರಣೆಯನ್ನು ಹೊಂದುವುದರ ಮೂಲಕವಾಗಿ ಯುಕ್ತಿಹೀನರಿಗೆ ಅದು ಜ್ಞಾನೋದಯವಾಗುವುದು. ಹೌದು ಪ್ರಿಯ ಕೇಳುಗರೆ, ಜಾನ್ ವಿಕ್ಲಿಫ್ ಅವನು ಯಾವ ರೀತಿಯಲ್ಲಿ ಸತ್ಯವೇದವನ್ನು ಅಧ್ಯಯನ ಮಾಡಬೇಕೆಂಬುದಾಗಿ ಬಯಸಿದನು ಅಂದರೆ, ಇದು ಯಾರ ಮನಸ್ಸನ್ನು ತೆರೆಯತಕ್ಕಂಥದ್ದಾಗಿದೆ, ಯಾರಿಗೆ ಇದು ಬೆಳಕನ್ನು ನೀಡುವಂಥದ್ದಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಆತನು ವಿವರಿಸುವಂತೆವನಾಗಿದ್ದಾನೆ. ಸತ್ಯವೇದವನ್ನು ನಾವು ರಾತ್ರಿ ಅಗಲು ಪಠನ ಮಾಡುವುದರಿಂದ, ಅಂದರೆ ಓದುವುದರಿಂದ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಅದು ಉತ್ತಮಗೊಳ್ತಕ್ಕಂಥದ್ದಾಗಿದೆ, ನಮ್ಮ ಆಸೆ ಆಕಾಂಕ್ಷೆಗಳು ಅದು ಬದಲಾಗ್ತಕ್ಕಂಥದ್ದಾಗಿದೆ. ಸತ್ಯವೇದವನ್ನು ಓದುವುದರಿಂದ ನಮಗೆ ತಾಳ್ಮೆ, ಧೈರ್ಯ, ಸೈರಣೆಯನ್ನು ಈ ವಾಕ್ಯ ನೀಡ್ತಕ್ಕಂಥದ್ದಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಗುಣ ಸ್ವಭಾವವನ್ನು ಇದು ಶುದ್ಧೀಕರಿಸ್ತಕ್ಕಂಥದ್ದಾಗಿದೆ, ಆಂತರ್ಯವನ್ನು ಹೊಸದುಗೊಳಿಸ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ಸತ್ಯವನ್ನು ಈ ಸತ್ಯವೇದ ಅಧ್ಯಯನದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು ಎಂಬುದಾಗಿ ಆಗಿನ ಕಾಲದ ವಿದ್ಯಾರ್ಥಿಗಳಿಗೆ, ಆಗಿನ ಕಾಲದ ಕತ್ತಲಿರತಕ್ಕಂತಹ ಜನಗಳಿಗೆ ಜಾನ್ ವಿಕ್ಲಿಫ್ ಎತ್ತಿ ಹೇಳುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರಿಗೆ, ಕೇವಲ ತತ್ವ ಜ್ಞಾನದಲ್ಲಿ ತರಬೇತಿ ಹೊಂದಿದವರಿಗಿಂತಲೂ ನಾವೇನು ಹೇಳ್ತಕ್ಕಂಥವರಾಗಿದ್ದೇವೆ, ಈತನು ಮಹಾಪಂಡಿತನು, ಈತನು ಇಂಜಿನಿಯರನ್ನು ಪಡೆದಿದ್ದಾನೆ, ಈತನು ಈ ಒಂದು ವಿಚಾರದಲ್ಲಿ ಪರಿಜ್ಞಾನವನ್ನು ಹೊಂದಿದ್ದಾನೆ ಅಂತ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಅಂಥವರಿಗೂ ಸಹ ಈ ಸತ್ಯವೇದವನ್ನು ಓದುವುದರ ಮೂಲಕವಾಗಿ ಅವರ ಮನಸ್ಸು, ಹೃದಯ ಎಲ್ಲವೂ ಸಹ ಬದಲಾವಣೆಯನ್ನು ನೀಡುವಂಥದ್ದಾಗಿದೆ, ಅವರಿಗೂ ಸಹ ಒಂದು ಸವಾಲನ್ನು ನೀಡುವಂಥದ್ದಾಗಿದೆ ಅನ್ನುವಂತಹ ಸಂದೇಶವನ್ನು ಆತನು ತಿಳಿಸುವಂತನಾಗಿದ್ದಾನೆ. ವಿಕ್ಲಿಫನು ಕಲಿಸಿದ ಮೂಲ ತತ್ವಗಳು ಕೆಲ ಕಾಲ ಹಬ್ಬಿ ಮುಂದುವರಿಯಿತು. ಅವನ ಹಿಂಬಾಲಕರಾದ ವಿಕ್ಲಿಫರು ಮತ್ತು ಲೋಲಾರ್ಡ್ ಇವರು ಇಂಗ್ಲೆಂಡನ್ನು ಸುತ್ತಿದ್ದು ಮಾತ್ರವಲ್ಲದೆ ಈ ಸುವಾರ್ತೆಯ ತಿಳುವಳಿಕೆಯನ್ನು ಬೇರೆ ದೇಶಗಳಿಗೆ ಅವರು ಕೊಂಡೊಯ್ದರು. ಇವರ ನಾಯಕನಾದಂಥ ವಿಕ್ಲಿಫನು ತೆಗೆಯಲ್ಪಟ್ಟನು. ಈ ಸುವಾರ್ತಿಕರು ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಕೆಲಸ ಮಾಡಿದರು. ವಿಕ್ಲಿಫ್ ಸತ್ತ ನಂತರ ಆತನು ಆರಂಭಿಸಿದಂಥ ಸುಧಾರಣೆ ಮುಗಿಯಲಿಲ್ಲ. ಈತನನ್ನು ಹಿಂಬಾಲಿಸುವಂತಹ ಲೋ ಲಾರ್ಡ್ ಅನ್ನುವಂತಹ ಜನಗಳು, ಆ ಒಂದು ಗುಂಪು ಆಸಕ್ತಿಯಿಂದ ವಿಕ್ಲಿಫನು ಆರಂಭಿಸಿದಂತಹ ಸತ್ಯವನ್ನು ಅನೇಕ ಕಡೆಗೆ ಆಸಕ್ತಿಯಿಂದ ತೆಗೆದುಕೊಂಡು ಹೋಗಲು ಕೆಲಸ ಮಾಡಿದರು. ಇವರ ಬೋಧನೆಗಳನ್ನು ಕೇಳಲು ಜನರು ಗುಂಪು ಗುಂಪಾಗಿ ನೆರೆದು ಬಂದರು. ಶ್ರೀಮಂತರು, ರಾಜನ ಹೆಂಡತಿಯು ಸತ್ಯವನ್ನು ಅಂಗೀಕರಿಸಿದಳು. ಅನೇಕ ಸ್ಥಳಗಳಲ್ಲಿ ಜನರ ಪದ್ಧತಿ ಆಚಾರಗಳಲ್ಲಿ ಒಂದು ಬದಲಾವಣೆ ಕಂಡು ಬಂದಿತು. ರೋಮನ್ ಕಥೋಲಿಕರ ವಿಗ್ರಹ ಆರಾಧನೆಯ ಗುರುತುಗಳನ್ನು ದೇವಾಲಯಗಳಿಂದ ತೆಗೆದು ಹಾಕಲಾಯಿತು. ಯಾವ ರೀತಿಯಲ್ಲಿ ಧಾರ್ಮಿಕ ಸುಧಾರಣೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇದಕ್ಕೂ ಮೊದಲೇ ಧರ್ಮಭ್ರಷ್ಟತೆ ಎನ್ನುವಂತಹ ಒಂದು ಸತ್ಯವನ್ನು ಕಲಿತೆವು. ಆ ಧರ್ಮಭ್ರಷ್ಟತೆ ಆಲಯಕ್ಕೆ ಬಂದ ಕಾರಣದಿಂದ ಎಲ್ಲ ರೀತಿಯ ಕತ್ತಲೆಯುಗ ಬಂತು. ಆ ನಿಮಿತ್ತವಾಗಿ ವಿಕ್ಲಿಫನು ಮೊಟ್ಟ ಮೊದಲನೇ ಬಾರಿಗೆ ಸತ್ಯವೇದವನ್ನು ಓದಿ ಸತ್ಯವೇದವನ್ನು ಸ್ವಂತ ಭಾಷೆಗೆ ತರ್ಜುಮೆ ಮಾಡಿದ ನಂತರ ನಾವು ನೋಡುವಂಥವರಾಗಿದ್ದೇವೆ. ಎಲ್ಲ ಧರ್ಮಭ್ರಷ್ಟತೆಗಳು ಜನರ ಮುಂದೆ ಬಟ್ಟ ಬಯಲಾಗ್ತಕ್ಕಂಥದ್ದಾಗಿದೆ, ಅದನ್ನೆಲ್ಲವನ್ನ ಸಹ ಹೊರಗೆ ತೆಗೆದು ಹಾಕ್ತಕ್ಕಂಥವರಾಗಿದ್ದಾರೆ. ಸತ್ಯವೇದವು ಅವರ ಮಾರ್ಗದರ್ಶಿ ಎಂದು ಧೈರ್ಯವಾಗಿ ಅಂಗೀಕರಿಸಿದವರಿಗೆ ಅನುತಾಪ ಪಡೆದ ಹಿಂಸೆ ಆರಂಭವಾಯಿತು. ಇಂಗ್ಲಿಷ್ ರಾಜರು ರೋಮಿನ ಒತ್ತಾಯವನ್ನ ಪಡೆದು ಅವರ ಅಧಿಕಾರವನ್ನು ಬಲಪಡಿಸಲು ಪುನರುದ್ಧಾರಕರನ್ನು ಬಲಿಕೊಡಲು ಹಿಂದೆಗೆಲಿಲ್ಲ. ಇಂಗ್ಲೆಂಡಿನ ಚರಿತ್ರೆಯಲ್ಲಿ ಮೊಟ್ಟ ಮೊದಲಾಗಿ ಸುವಾರ್ತೆ ಸಾರುವ ಶಿಷ್ಯರನ್ನ ಬೆಂಕಿಯಿಂದ ಸುಡುವ ಕಾರ್ಯವು ಜಾರಿಗೆ ತರಲಾಯಿತು. ರಕ್ತ ಸಾಕ್ಷಿಗಳು ಕೊಲೆಯಾದದ್ದು ಹೆಚ್ಚುತ್ತ ಬಂತು. ಸತ್ಯವನ್ನ ತಿಳಿಸಿದವರನ್ನ ಚಿತ್ರೆ ಹಿಂಸೆ ಮಾಡಿ ಬಹಿಷ್ಕರಿಸಿದರು. ರಕ್ತ ಸಾಕ್ಷಿಗಳ ಕೂಗು ಸೇನಾಧೀಶ್ವರನಾದಂತಹ ಕರ್ತನ ಕಿವಿಗೆ ಬೀಳಿತು. ಕಥೋಲಿಕ್ ಸಭೆಯು ವಿರೋಧಿಗಳಿಗೆ ರಕ್ತ ಸಾಕ್ಷಿಯನ್ನ ವಿಶ್ವಾಸಘಾತಕರೆಂದು ಹಂಟಿಕೊಂಡು ಹೋಯಿತು. ಇವರ ಗುಪ್ತವಾದಂತಹ ಸ್ಥಳಗಳಲ್ಲಿ ಸುವಾರ್ತೆ ಸಾರುತ್ತಾ ಬಡವರ ಮನೆಗಳಲ್ಲಿ ಆಶ್ರಯ ಪಡೆಯುತ್ತಿದ್ದರು ಮತ್ತು ಅನೇಕ ಸಂದರ್ಭಗಳಲ್ಲಿ ಗವಿ ಗುಹೆಗಳಲ್ಲಿ ಆಶ್ರಯವನ್ನ ಪಡೆದುಕೊಳ್ಳುವವರಾಗಿದ್ದರು ಈ ವಿಕ್ಲೀಪನ ಹಿಂಬಾಲಕರಾದಂತಹ ಲೋ ಲಾರ್ಡ್ಸ್ ಅನ್ನುವಂತಹ ಜನಗಳು. ಹಿಂಸೆಗೂ ಹೆದರದೆ ಮೌನವಾದ ಭಕ್ತಿ ಆಸಕ್ತಿ ತಾಳ್ಮೆ ಸ್ವಭಾವದಿಂದ ಅನೇಕ ಶತಮಾನಗಳವರೆಗೆ ಧಾರ್ಮಿಕ ಕಾರ್ಯಗಳಿಗೆ ವಿರುದ್ಧವಾಗಿ ಹೋರಾಡಿದವು. ಈ ಹೋರಾಡುತ್ತಾ ಬಂತು. ಆದಿ ಕ್ರೈಸ್ತರಿಗೆ ಸತ್ಯದ ಸ್ವಲ್ಪ ಭಾಗ ತಿಳಿದಿತ್ತು, ಆದರೆ ದೇವರ ವಾಕ್ಯವನ್ನ ಪ್ರೀತಿಸುವುದನ್ನ ಅದಕ್ಕೆ ವಿಧೇಯರಾಗುವುದನ್ನ ಈ ಜನಗಳು ಕಲಿತರು. ಅದಕ್ಕಾಗಿ ತಾಳ್ಮೆಯಿಂದ ಕಷ್ಟಗಳನ್ನ ಅನುಭವಿಸಿದರು. ಅಪೋಸ್ತಲರಾದ ಕಾಲದ ಶಿಷ್ಯರ ಹಾಗೆ ಕ್ರಿಸ್ತನ ಕೆಲಸಕ್ಕಾಗಿ ಲೋಕದ ಆಸ್ತಿಗಳನ್ನ ತ್ಯಾಗ ಮಾಡಿದರು. ಅವರವರ ಮನೆಗಳಲ್ಲಿ ವಾಸಿಸಬಹುದೆಂದು ಅನುಮತಿ ಪಡೆದರು. ಮನೆಯಿಲ್ಲದ ಸಹೋದರರಿಗಾಗಿ ಆಶ್ರಯವನ್ನ ಈ ಜನಗಳು ಕೊಟ್ಟರು. ಆದರೂ ಅಲ್ಲಿಂದ ಹೊರಗೆ ಹಟ್ಟಲ್ಪಟ್ಟಾಗ ಬಹಿಷ್ಕರಿಸಲ್ಪಟ್ಟಾಗ ಗುಂಪಿನಲ್ಲಿರಲು ಸಂತೋಷದಿಂದ ಈ ಜನಗಳನ್ನ ಅಂಗೀಕರಿಸಿದರು. ಹಿಂಸೆ ಮಾಡಿದ ಜನರ ರೌದ್ರಕ್ಕಾಗಿ ಸಾವಿರಾರು ಜನರು ಭಯಪಟ್ಟು ತಮ್ಮ ವಿಶ್ವಾಸವನ್ನ ತ್ಯಾಗ ಮಾಡಿ ಬಿಡುಗಡೆ ಪಡೆದರು. ತಮ್ಮ ಸೆರೆಮನೆಗಳಿಗೆ ಹೊರಗೆ ಹೋಗಿ ಪಶ್ಚಾತ್ತಾಪ ಪಡುವ ಉಡುಪನ್ನ ಧರಿಸಿ ಪಸಂಡ ಮತವೆಂದು ಜನರಿಗೆ ತಿಳಿಸಿದರು. ಆದರೆ ಕಾರ್ಯಗೃಹಗಳಲ್ಲಿ ಈ ಲೋ ಲಾರ್ಡ್ ಗೋಪುರಗಳಲ್ಲಿದ್ದವರಲ್ಲಿ ಉನ್ನತ ಮಟ್ಟದಲ್ಲಿದ್ದವರು ಬಡವರು. ಇವರು ಸತ್ಯವನ್ನ ಭಯಪಡದೆ ತಿಳಿಸಿ ಸಾಕ್ಷಿ ನೀಡಿದರು. ಹಿಂಸೆ ಮತ್ತು ಬೆಂಕಿಯ ಉರಿಯ ಮಧ್ಯೆ ಹಿಂಸೆ ಪಡುವವರ ಜೊತೆ ಸೇರಲಿಕ್ಕೆ ನಾವು ಯೋಗ್ಯರೆಂದು ಈ ಜನಗಳು ಸಂತೋಷಪಟ್ಟರು. ವಿಕ್ಲೀಪನು ಜೀವದಿಂದಿರುವಾಗ ಪೋಪರು ಅವರ ಇಷ್ಟವನ್ನ ನೆರವೇರಿಸಲು ನಿರಾಶರಾದರು. ಅವನ ದೇಹವು ಸಮಾಧಿಯಲ್ಲಿದ್ದರಿಂದ ಅವರ ವಿರೋಧತೆ ಸಮನವಾಗಲಿಲ್ಲ. ಕಾನ್ಸ್ಟೆಂಟೆನ್ ಒಕ್ಕೂಟದ ಅಪ್ಪನೆಯ ಮೇರೆಗೆ 40 ವರ್ಷಗಳ ನಂತರ ಅವನ ಎಲುಬುಗಳನ್ನು ತೆಗೆದು ಹಗೆದು ಬಹಿರಂಗವಾಗಿ ಸುಟ್ಟರು. ಪಕ್ಕದ ಹೊಳೆಗೆ ಬೂದಿಯನ್ನ ಬಿಸಾಡಿದರು. ಈ ಹೊಳೆಯ ವಿಚಾರವಾಗಿ ಒಬ್ಬ ಬರಹಗಾರನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ ಏನೆಂಬುದಾಗಿ ನಾವು ನೋಡುವುದಾದರೆ, ಈ ಹೊಳೆಯು ಅವನ ಹೊಳೆಗೆ ಬೂದಿಯನ್ನ ತಂದಿತು. ಅವನ್ ಹೊಳೆಯು ಸವೇರನ್ ಹೊಳೆಗೆ ತಂದಿತು. ಸವೇರನ್ ಹೊಳೆಯು ಸಮುದ್ರಕ್ಕೆ ತಂದಿತು. ಅಲ್ಲಿಂದ ಮಹಾಸಾಗರಕ್ಕೆ ಬೂದಿಯು ಹರಿಯಿತು. ಈ ರೀತಿಯಲ್ಲಿ ವಿಕ್ಲೀಪನ ಬೂದಿಯು ಅವನ ಮೂಲ ತತ್ವಗಳ ಗುರುತಾಗಿತ್ತು. ಇದು ಇಡೀ ಲೋಕಕ್ಕೆ ಹಬ್ಬಿತು. ವಿರೋಧಿಗಳು ತಮ್ಮ ದ್ವೇಷದ ಕಾರ್ಯ ಅರ್ಥವನ್ನ ಅಷ್ಟಾಗಿ ತಿಳಿದುಕೊಳ್ಳಲಿಲ್ಲ. ವಿಕ್ಲೀಪನ ಬರವಣಿಗೆಯ ಮೂಲಕ ಬೊಹೋಮಿಯದ ಜಾನಸ್ ರೋಮನ್ ಕಥೋಲಿಕರ ಅನೇಕ ತಪ್ಪುಗಳನ್ನು ತ್ಯಜಿಸಿ ಸುಧಾರಣೆಯ ಕೆಲಸಕ್ಕೆ ಪ್ರವೇಶಿಸಿದನು. ಪ್ರತ್ಯೇಕವಾಗಿ ಈ ಎರಡು ದೇಶಗಳಲ್ಲಿ ಸತ್ಯದ ಬೀಜ ಬಿತ್ತಲ್ಪಟ್ಟಿತು. ಬೊಹೇಮಿಯದಿಂದ ಬೇರೆ ದೇಶಗಳಿಗೆ ಕೆಲಸವು ವಿಸ್ತಾರವಾಯಿತು. ಜನಗಳ ಮನಸ್ಸುಗಳು ಅನೇಕ ಕಾಲಗಳಿಂದ ಮರೆತಿದ್ದ ದೇವರ ವಾಕ್ಯದ ಕಡೆಗೆ ತಿರುಗಿತು. ಈ ಮಹಾ ಸುಧಾರಣೆ ದೇವರ ಕರವು ಮಾರ್ಗವನ್ನ ಸಿದ್ಧಪಡಿಸಿತು. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಜಾನ್ ವಿಕ್ಲೀಫ್ ದೇವರ ಕೃಪೆಯಿಂದ ಈ ಧಾರ್ಮಿಕ ಸುಧಾರಣೆಗೆ ಒಂದು ನಾಂದಿಯನ್ನು ಹಾಡಿದನು. ಈ ಧಾರ್ಮಿಕ ಸುಧಾರಣವನ್ನ ಹೇಗಾದರೂ ಮಾಡಿ ಜನಗಳಿಗೆ ತಲುಪಿಸಬೇಕು ಸತ್ಯವನ್ನ ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಡಿದನು. ನಂತರ ಆತನ ಹಿಂಬಾಲಕರು ಲೋ ಲಾರ್ಡ್ ಅವರು ಎಲ್ಲ ರೀತಿಯ ಹಿಂಸೆಗೂ ಒಳಗಾದರು. ಆದರೆ ವಿಕ್ಲೀಫನನ್ನ ನಾಶ ಮಾಡಬೇಕೆಂಬುದಾಗಿ ಬಯಸಿದಂತ ಪೋಪರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಅವನು ಸತ್ತು 40 ವರ್ಷಗಳ ನಂತರ ಅವನ ಒಂದು ಎಲುಬುಗಳನ್ನ ಸಮಾಧಿಯಿಂದ ತೆಗೆದು ಅವ್ರು ಏನ್ ಮಾಡ್ತಕ್ಕಂಥರಾಗಿದ್ದಾರೆ ಅಂದ್ರೆ ಬೂದಿಯನ್ನಾಗಿ ಮಾಡಿ ಅವನ ಅನ್ನುವಂತಹ ಹೊಳೆಗಾಕ್ತಾರೆ. ಹೊಳೆಯಿಂದ ಅದು ಸವರನ್ ಅಂತಕ್ಕಂತಹ ನದಿಗೆ ಹೋಗ್ತಕ್ಕಂಥದ್ದಾಗಿದೆ. ನದಿಯಿಂದ ಮಹಾಸಾಗರಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ಅಂದ್ರೆ ಜಾನ್ ವಿಕ್ಲೀಫ್ ಹಾಕಿದಂತಹ ಈ ಒಂದು ಧಾರ್ಮಿಕ ಸುಧಾರಣೆ ಹೊಳೆ ನೀರು ಯಾವ ದಿಕ್ಕಿಗೆ ಹೋಗ್ತಕ್ಕಂಥದ್ದಾಗಿದೆ ಆ ದಿಕ್ಕಿನ ಕಡೆಗೆಲ್ಲವೂ ಸಹ ಈತನ ಒಂದು ಸುಧಾರಣೆ ಹಬ್ಬಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈತನಿಂದ ಪ್ರಭಾವ ಹೊಂದಿದಂತಹ ಬೊಹೇಮಿಯದ ಜಾನಸ್ ಜೆರೋಮ್ ಅಂತಕ್ಕಂತಹ ಜನಗಳು ಹೇಗೆ ಧಾರ್ಮಿಕ ಸುಧಾರಣೆಯನ್ನ ಮುಂದುವರಿಸಿದರು ಎಂಬುದಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ಈಗ ನಾವು ಜಾನ್ ವಿಕ್ಲೀಫನ ಒಂದು ಧಾರ್ಮಿಕ ಸುಧಾರಣೆಯನ್ನ ಮುಗಿಸುವಾಗೆ ಪ್ರಿಯ ಕೇಳುಗರೆ, ನೀವು ಈ ಮಹಾ ಹೋರಾಟದಲ್ಲಿ ಜಾನ್ ವಿಕ್ಲೀಫನ ಒಂದು ಧಾರ್ಮಿಕ ಸುಧಾರಣೆಯಿಂದ ಪ್ರಭಾವಿತರಾಗಿದ್ದರೆ, ಹೌದು ನಾನು ಸಹ ಸತ್ಯಕ್ಕೋಸ್ಕರ ನಿಲ್ಲಬೇಕೆಂಬುದಾಗಿ ಹಂಬಲಿಸುವುದಾದರೆ ನನ್ನ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಜಾನ್ ವಿಕ್ಲೀಫ್ ಒಂದು ಧಾರ್ಮಿಕ ಸುಧಾರಣೆಗೆ ಹೇಗೆ ಧುಮುಕಿದನು, ಆತನ ಜೀವಿತ ಎಂಥದ್ದು ಎಂಬುದಾಗಿ ನಾವು ಕಲಿತೀವಿ ಸ್ವಾಮಿ. ಕೇಳುವಂತಹ ನಿನ್ನ ಮಕ್ಕಳು ಮಹಾ ಹೋರಾಟದಲ್ಲಿ ನಾವು ಸಹ ಜಾನ್ ವಿಕ್ಲೀಫನ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಲ್ಲಬೇಕು, ಸತ್ಯವೇದದ ಅಧ್ಯಾಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಇತರರಿಗೆ ತಿಳಿಸಬೇಕು, ನಮ್ಮ ಸ್ವಂತ ಭಾಷೆಗಳಲ್ಲಿ ಅವುಗಳನ್ನು ತಿಳಿಸಬೇಕು ಅನ್ನುವಂತಹ ಹಂಬಲಿಸುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ವಿಶೇಷವಾಗಿ ಮಹಾ ಹೋರಾಟ ಅನ್ನುವಂಥ ಪುಸ್ತಕವನ್ನು, ಈ ಹೋರಾಟದ ವಿಚಾರವನ್ನು ನಿನ್ನ ಮಕ್ಕಳು ಓದಿ ಅರ್ಥ ಮಾಡಿಕೊಳ್ಳುವಾಗೆ ಸಹಾಯ ಮಾಡು. ಈ ಪುಸ್ತಕವನ್ನು ಸಕಲ ಕುಲ ಭಾಷೆ ಜನಾಂಗದವರು ಓದುವಾಗೆ ನೀನು ಪ್ರೇರೇಪಿಸು, ಆಶೀರ್ವದಿಸು ಸ್ವಾಮಿ. ಮುಂದಿನ ದಿನಗಳಲ್ಲೂ ಈ ಮಹಾ ಹೋರಾಟ ಪುಸ್ತಕವನ್ನು ನಾವು ಕಲಿಯುವಾಗ ನಿನ್ನ ಪ್ರಸನ್ನತೆ ಕೇಳುಗರ ಜೊತೆಯಲ್ಲಿಯೂ ಇದನ್ನು ಬೋಧಿಸುವಂಥ ನಿನ್ನ ದಾಸನಾದಂಥ ನನ್ನ ಮೇಲೆ ಇದ್ದು ನೀನು ನಡೆಸು, ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
Oh.